சத்யம் பரம் தீமஹி சிருஷ்டிஸ்தித்யப்யயேஹானி தரிசிதமோபந்த மோட்சாஸ்யஸ்மாத் அஸ்ய ஸ்ரீ ப்ரஹ்ம ருத்ர ப்ரபுதி சுர நர த்வீஷசத்ராத்மகஸ்ய விஷ்ணுர்வ்யஸ்தாஸ் ஸமஸ்தாஹ சகல குணநிதிஹி சர்வதோஷவ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயேதம் மகாந்தம். ஹிந்தின இடத்துக்கு டீக்கா ஓதித்தில எல்லையிலே ஏதோ தம் அஹம் அஜம் அனந்தம் ஆத்மதந்திரம் ஜெகதுதய ஸ்திதி சம்யமாத்மசக்திம் த்யுபதிபிஹி அஜசக்கர சங்கராஜ்யைஹி துரவசித தத்துவம் அச்சுதம் நதோஸ்மி அச்சுதம் நதோஸ்மி என்ன பத இது. அச்சுத அனந்த கோவிந்தா சமானி முடிச்பக்காரே யார் ஸ்மரணை மாடபேக்கு அந்த ஹேள்தாரே. ಇಲ್ಲಿ ಅಚ್ಯುತನ ಸ್ಮರಣೆ ಮಾಡಿ ಮುಗಿಸ್ತಿದ್ದಾರೆ. ಅಚ್ಯುತನ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷ ಜಾಸ್ತಿ ಹೇಳಿರೋದ್ರಿಂದ ಕೊನೆಗೆ ಭಾಗವತದಲ್ಲೂ ಕೂಡ ಅಚ್ಯುತರಾಮ ಸ್ಮರಣೆ ಮಾಡಿ ಮುಕ್ತಾಯ ಮಾಡ್ತಿದ್ದಾರೆ. ಅದಕ್ಕೆ ಅರ್ಥ ಗುರು ನಮಸ್ಕಾರ ಅನಂತರಂ ತದುಪದಿಷ್ಟ ಸ್ವರೂಪಂ 67 ಲಾಸ್ಟ್ ಪಾರ್ಟ್ 1 ಎಷ್ಟೊಳಗೆ ಹಿಂದಿನ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಲಾಸ್ಟ್ ಪಾರ್ಟ್ 1 ಗುರು ನಮಸ್ಕಾರ ಅನಂತರಂ ತದುಪದಿಷ್ಟ ಸ್ವರೂಪಂ ಶ್ರೀ ನಾರಾಯಣ ಮನವತಿ ನಂಬಿಕೆ. ಹಿಂದೆ ಶುಕಾ ವ್ಯಾಸಸೂನಂ ನತೋಸ್ಮಿ ಅಂತೇಳಿ ಗುರು ನಮಸ್ಕಾರ ಮಾಡಿದರು. ಈಗ ಅವ್ರು ಹೇಳಿದ ಹರಿ ನಮಸ್ಕಾರ ಮಾಡ್ತಾರೆ. ಯೋ ಭಾಗವತ ಸಾಧ್ಯ ಪದ್ಯವಾರಭ್ಯ ಪ್ರತಿಪಾದಿತಃ ತಂ ನತೋಸ್ಮಿ ಇತ್ಯನ್ವಯ. ಯಹ ಯಾವನು ಹೀಗಿದ್ದಾನಲ್ಲ ಪರಮಾತ್ಮ ಅವದೇ ನಮಸ್ಕಾರ ಅಂದರೆ ಯಾವನು ಅಂದರೆ ಯಾರು? ಈ 12 ಸ್ಕಂದಗಳಲ್ಲಿ ಯಾವ ದೇವ್ರ ಮಹಿಮೆ ಹೇಳಿದ್ದೇವೆ ಅಂಥ ದೇವ್ರಿ ನಮಸ್ಕಾರ ಅಂತ ಅರ್ಥ. ಇವರಿಗೆ ಮತ್ತೆಲ್ಲ ತುಂಬ ಹೇಳಿಬಿಟ್ಟು ಕೊನೆಗೆ ಇವರಿಗೆ ಸ್ವಾಗತ ಅಂದರೆ ಅಷ್ಟೆಲ್ಲ ಹೇಳಿ ರೆಫರ್ ಮಾಡಿದ್ದೇವಲ್ಲ ಅಂಥವ್ರು ಇವರು ಇವರಿಗೆ ಸ್ವಾಗತ ಅಂತ ಹೇಳುತ್ತೇವೋ ಹಾಗೆ. ನತೋಸ್ಮಿ ಇತಿ ಅನ್ವಯ. ಜಗದುದಯಾದಿಷು ಆತ್ಮಶಕ್ತಿಂ ಸ್ವರೂಪಶಕ್ತಿಂ ಜಗದುದಯ ಸ್ಥಿತಿ ಸಂಯಮಾತ್ಮಶಕ್ತಿಂ. ಒಂದೇ ಪದ, ಜಗದುದಯ ಸ್ಥಿತಿ ಸಂಯಮಾತ್ಮಶಕ್ತಿಂ. ಜಗತ್ತಿನ ಉದಯ ಸ್ಥಿತಿ ಸಂಯಮನ ಮೊದಲಾದವುಗಳನ್ನು ಮಾಡೋದರಲ್ಲಿ ಆತ್ಮಶಕ್ತಿಂ ಸ್ವತಂತ್ರ ಶಕ್ತಿಯನ್ನು ಹೊಂದಿರತಕ್ಕಂತಹ ದೇವರು ಯಾವುದರ ಮೇಲೆ ಡಿಪೆಂಡ್, ಬ್ರಹ್ಮದೇವ್ ಡಿಪೆಂಡೆನ್ಸ್ ಇದೆ ದೇವರಿಗೆ ಯಾವುದಿಲ್ಲ. ಅದಕ್ಕೆ ಆತ್ಮಶಕ್ತಿ ತನ್ನದೇ ಶಕ್ತಿಯಿಂದ ಮಾಡ್ತಾನೆ, ಸ್ವರೂಪ ಶಕ್ತಿಯಿಂದ ಮಾಡ್ತಾನೆ. ಆತ್ಮತಂತ್ರಂ ಸ್ವತಂತ್ರಂ ಅಜಂ ಸರ್ವಜ್ಞಂ ಅಜಂ ಸರ್ವಜ್ಞಂ ದೇಹವತ ಏವ ಜ್ಞಾನಸ್ಯ ಉತ್ಪತ್ತೇರಸ್ಯ ತದಭಾವಾತ್ ಸ್ವಜ್ಞಾನೇನೈವ ಸರಂ ಜಾನಾತೀತಿ ದೇಶತಃ ಕಾಲತಃ ಗುಣತಶ್ಚ ಅನಂತಂ. ಅಜಂ ಮನ ಸರ್ವಜ್ಞಂ ಅಂತ ಅರ್ಥ ಬರೆದ್ಬಿಟ್ಟು ಅಜಂ ಸರ್ವಜ್ಞಂ ಶಂಕರಾಧ್ಯಯಿ ದುರದೇವ ಸ್ವಭಾವಚ್ಯುತಂ ನತೋಸ್ಮಿ ಆತ್ಮಶಕ್ತಿಂ ದ್ಯುಪ ಅಜಶಕ್ರ ಶಂಕರಾಧ್ಯೈಹಿ. ಅಜ ಶಕ್ರ ಶಂಕರಾಧ್ಯೈಹಿ ಅಜ ಶಬ್ದಕ್ಕೆ ಬ್ರಹ್ಮದೇವರಿಂದ ಪೂಜ್ಯ ಅಂತ ಹೇಳಿದರು ದೇವರನ್ನು. ಬ್ರಹ್ಮದೇವರಿಂದ ಪೂಜ್ಯ, ಬ್ರಹ್ಮದೇವರಿಂದ ಪೂರ್ತಿ ತಿಳಿಯಲ್ಪಡೋಲ್ಲ ಅಂದರು. ಆದರೆ ಬ್ರಹ್ಮದೇವರಿಂದ ತಿಳಿಯಲ್ಪಡೋ ಏನು ದೊಡ್ಡ ವಿಷಯ ಅಂದರೆ ಅವರು ಸರ್ವಜ್ಞರವರು. ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಯೋಗಿ ಜ್ಞಾನಂ. ಅಂಥವರಿಗೂ ದೇವ್ರ ಬಗ್ಗೆ ಪೂರ್ತಿ ತಿಳಿಯೋದಿಲ್ಲ ಅಂದರೆ ದೇವರು ಎಷ್ಟು ದೊಡ್ಡವನು ಅಂತ ಅರ್ಥ. ಅಲ್ಲಿಗೆ ಅನ್ವಯ. ದೇಹವತ ಇವ ಜ್ಞಾನೋತ್ಪತ್ತೇರಸ್ಯ ತದಭಾವಾತ್ ಸ್ವಜ್ಞಾನೇನೈವ ಸರ್ವಂ ಜಾನಾತೀತಿ. ಮುಂದೆ ಪರಮಾತ್ಮ ತನ್ನ ಜ್ಞಾನದಿಂದ ಎಲ್ಲವನ್ನೂ ತಿಳಿತಾ ಇದ್ದಾನೆ. ಸಾಮಾನ್ಯ ದೇಹ ಇರೋರಿಗೆ ದೇಹ ಬಂದು ಒಂದು ಹಂತ ತಲುಪಿನ ಜ್ಞಾನ ಬರುತ್ತೆ, ದೇವರಿಗೆ ಹಾಗಲ್ಲ. ದೇಹದ ಪ್ರಾಪ್ತಿನೇ ಇಲ್ಲ ಆದಮೇಲೆ ತಕ್ಷಣ ಅವನಿಗೆ ಜ್ಞಾನ ಹೋಗೋ ಪ್ರಸಂಗನೂ ಇಲ್ಲ, ಹೊಸ್ತಾಗಿ ಬರೋ ಪ್ರಸಂಗನೂ ಇಲ್ಲ. ಸದಾ ಸರ್ವಜ್ಞ. ಕಾಲತೋ ಗುಣತಶ್ಚ ಅನಂತಂ. ಅನಂತ ಶಬ್ದ ಇದೆ ಅಲ್ಲಿ. ಅನಂತ ಅಚ್ಯುತಂ ನತೋಸ್ಮಿ. ಅನಂತ ಶಬ್ದಕ್ಕೇನರ್ಥ? ದೇಶತಃ ಕಾಲತಃ ಗುಣತಃ ಅನಂತ. ಬರೀ ದೇಶತಃ ಕಾಲತಃ ಅಷ್ಟೇ ಹೇಳಿಬಿಟ್ರೆ ಮಹಾಲಕ್ಷ್ಮಿಗೂ ಅನ್ವಯಿಸ್ಬಿಡೋದು, ಅದಕ್ಕಾಗಿ ಗುಣತಃನೂ ಸೇರಿಸ್ಬೇಕು. ದ್ಯುಪತಿ ಭಿ ಜ್ಞಾನಪತಿ ಭಿ. ಬ್ರಹ್ಮಾದಿಗಳು ಯಾರವರು? ದ್ಯುಪತಿಗಳು. ದ್ಯುಪತಿಗಳು ಅಂದರೆ ದ್ಯು ಅಂದರೆ ಜ್ಞಾನ, ಜ್ಞಾನಕ್ಕೆ ಒಡೆಯರು. ಅವರಿಂದನೇ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು. ಅಜಶಂಕರಾಧ್ಯೈಹಿ ದುರವಸಿತ ಸ್ತವಂ. ಅಜಶಂಕರಾಧ್ಯೈಹಿ ದುರವಸಿತ ಸ್ತವಂ. ಅಜ ಶಂಕರ ಮೊದಲಾದವರಿಂದ ದುರವಸಿ ಸ್ತೋತ್ರ ಮಾಡೋಕ್ಕೂ ಸಾಧ್ಯ ಇಲ್ಲ ಅವರಿಗೆ. ಎಷ್ಟು ಸಂಸ್ಥವೇ ನಾಸ್ಪಿ ಶಕ್ತಃ. ವಾಯುಸ್ತುತಿಯಲ್ಲಿ ಆಚಾರ್ಯರು ಹೇಳಬೇಕಾದ್ರೆ ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳ್ತಾರೆ. ವಾಯುದೇವರು ಸ್ತೋತ್ರ ಮಾಡೋ ಶಕ್ತಿ ರುದ್ರಾದಿ ದೇವತೆಗಳಿಗಿಲ್ಲ, ಲಕ್ಷ್ಮೀದೇವಿಯ ಸ್ತೋತ್ರ ಮಾಡೋ ಶಕ್ತಿ ಬ್ರಹ್ಮಾದಿಗಳಿಗಿಲ್ಲ, ಆಮೇಲೆ ನಾರಾಯಣ ಸ್ತೋತ್ರ ಮಾಡೋ ಸ್ಥಿತಿ ಮಹಾಲಕ್ಷ್ಮಿಗೂ ಇಲ್ಲ. ಈ ರೀತಿ ತಿಳ್ಕೊಂಡ ತಾರತಮ್ಯ ಗೊತ್ತಾಗ್ತದೆ. ಯಾರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಅವ್ರು ಎಷ್ಟು ಮೇಲಿದ್ದಾರೆ ಅಂತ ಅರ್ಥ. ಉಪಚಿತ ನವಶಕ್ತಿ ಭಿ ಸ್ವಾತ್ಮನ್ ಉಪಚಿತ ನವಸ್ಥಿರ ಜಂಗಮ ಪಾಲನಾಯ. ಮತ್ತೆ ಆತ್ಮನಿ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಅಚ್ಯುತಂ ಮಾಯಾ ನಿಮಿತ್ತ ಚ್ಯುತಿರಹಿತಂ. ದೇವರ ಅಚ್ಯುತ ಅದಕ್ಕೂ ಅರ್ಥ ಹೇಳ್ತಾರೆ. ಚ್ಯುತಿ ಅಂದರೆ ನಾಶ. ನಾಶ ನಾಲ್ಕು ವಿಧ: ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ. ನಾಲ್ಕು ವಿಧ ನಾಶ ಇರೋದು. ತದಭಾವೋ ಹರೇಸ್ಸದ ನಾಶಃ ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ಸದ. ದೇವರಿಗೆ ಯಾವ ವಿಧವಾದ ನಾಶನೂ ಇಲ್ಲ. ಮಹರ್ಷಿ ಒಂದು ನಾಶ ಇದೆ, ಏನದು? ಅಪೂರ್ಣತಾ ಇದೆ, ಅಪೂರ್ಣತಾ ರೂಪ ನಾಶ. ಆದರೆ ಪರಮಾತ್ಮನ ಯಾವ ನಾಶನೂ ಇಲ್ಲ. ಆದರೆ ಅಚ್ಯುತ ಉಪಚಿತ ರವಶಕ್ತಿ ಭೀ ಸ್ವಂ ಸ್ವೇ ಆತ್ಮನಿ ಉಪರಚಿತ ಸ್ಥಿರ ಜಂಗಮ ಪಾಲನಾಯ. ಎರಡು ಸ್ತೋಕ್ಕೂ ಒಟ್ಟಿಗೆ ಸೇರಿಸಿ ಅರ್ಥ ಬರೆದುಬಿಡ್ತಾನೆ. ಮಾಯಾನಿಮಿತ್ತ ಚ್ಯುತಿರಹಿತಂ. ಅದ್ವೈತಗಳ ಪ್ರಕಾರ ಬ್ರಹ್ಮ ನಿರ್ಗುಣ ಏನೋನಾಗೋಗ್ಬಿಟ್ಟಿದ್ದಾನೆ. ಆದರೆ ಮಾಯಾ ಗಂಟು ಬಿದ್ದಿರ್ತಾ ಗಂಟು ಬಿಡುತ್ತಲ್ಲ, ಅಯೆಲ್ಲ ಇದಾಗಿಬಿಡುತ್ತಾನೆ. ಏನಾಗಿಬಿಡ್ತಾನೆ? ಸಂಸಾರಿ ಜೀವನ ಆಗಿಬಿಡ್ತಾನೆ ಅಂತ ಹೇಳ್ತಾರಲ್ಲ, ತಪ್ಪದು. ಅಚ್ಯುತ ಅಂದಮೇಲೆ ಅಚ್ಯುತನಿಗೆ ಮಾಯ ಬಂತು ಅಂದರೆ ಚ್ಯುತಿ ಬಂತು ಅಂತಾಗಲಿಲ್ಲ. ಅಚ್ಯುತ ಶಬ್ದಕ್ಕೆ ಅರ್ಥನೇ ಇಲ್ದಾಗುತ್ತೆ. ಆದ್ದರಿಂದ ದೇವರನ್ನ ಅಚ್ಯುತ ಅಂತ ಕರೆಯೋದು ಭಾರಿ ಮುಖ್ಯ. ಮತ್ತು ಕೊನೆಗೆ ಅಚ್ಯುತ ಅಂತ ಯಾಕೆ ಸ್ಮರಣೆ ಮಾಡ್ತೀವಿ ಅಂದರೆ, ನಮ್ಮದು ಚ್ಯುತಿಯಾಗಿರುತ್ತೆ, ದೇವರು ಚ್ಯುತಿ ಆಗದೇ ಇರೋನು, ಚ್ಯುತಿ ಆಗದೇ ಇರುವವನು ನಮ್ಮ ಚ್ಯುತಿಯನ್ನು ಪರಿಹಾರ ಮಾಡಲಿ ಅಂತ. ಚ್ಯುತಿ ಆಗದೇ ಇರುವವನು ನಮ್ಮ ಚ್ಯುತಿಯನ್ನು ಪರಿಹಾರ ಮಾಡಬೇಕು. ಇವತ್ತು ಯಾತಕ್ಕೆ ನೀರಲ್ಲಿ ಸ್ನಾನ ಮಾಡಿ ಶುದ್ಧರಾಗ್ತೀವಿ ನಾವೀಗ? ಅದು ಶುದ್ಧ, ಅದು ನಮ್ಮ ಶುದ್ಧ ಮಾಡುತ್ತೆ. ಚ್ಯುತಿ ರಹಿತನಲ್ಲದವನು ನಮ್ಮ ಚ್ಯುತಿಯನ್ನು ಪರಿಹಾರ ಮಾಡಲಿ ಅಂತ ಹೇಳಿದ್ರೆ ಅಚ್ಯುತ ಅನಂತ ಗೋವಿಂದ. ಚ್ಯುತಿ ಮಾಡೋ ಶಕ್ತಿ ಎಷ್ಟಿತ್ತೋ ಏನೋ ಪಾಪ, ಎಷ್ಟೋ ಏನೋ ಮಾಡಿಬಿಟ್ಟಿದ್ದಾನೆ ಈಗಾಗಲೇ ಬ್ಯಾಂಕ್ ಲೋನ್ ವ್ಯವಹಾರ ಮಾಡಿದಾಗೆ, ಇದು ನಂಗೆ ಇನ್ನೂ ಆಗೋದಿಲ್ಲ ಅಂತ ಹೇಳ್ಬೋದಲ್ಲ. ಅದಕ್ಕೆ ಅನಂತಂ, ಅವನಲ್ಲಿ ಏನಿಲ್ಲ, ಶಕ್ತಿ ಅನಂತವಾದ್ದರಿಂದಾಗೇ ಅವನ ಅಚ್ಯುತತ್ವ. ಎಂಥ ಅಚ್ಯುತತ್ವ ಅದು? ಅನಂತ ಅಚ್ಯುತತ್ವ, ಅಚ್ಯುತ ಅನಂತ. ಇದಕ್ಕೆಲ್ಲ ಏನು ಆಧಾರ ಅಂದರೆ ಗೋವಿಂದ, ಶಾಸ್ತ್ರಗಮ್ಯನಾದ್ದರಿಂದ ಪ್ರಮಾಣ ಇದೆ. ಅವನು ಆರ್ಡರ್ ಅಪಾಯಿಂಟ್ಮೆಂಟ್ ಆರ್ಡರ್ ತೋರಿಸ್ದೆ, ಪ್ರಮಾಣ ಏನು ಅದಕ್ಕೆ? ಆರ್ಡರ್ ತೋರಿಸ್ಬೇಕಲ್ಲ ಆಗಮ. ಆರ್ಡರ್ ಎಂಬುದು ಏನದು? ಪೇಪರಲ್ಲಿ, ಪೇಪರಲ್ಲಿದ್ದಾಗ ಏನಾಯ್ತದು? ಆಗಮ. ಆದ್ದರಿಂದ ಗೋ ಅಂದರೆ ಶಾಸ್ತ್ರ, ಅನಾಕುಲ ಗೋಕುಲ, ಗೋ ಅಂದರೆ ಶಾಸ್ತ್ರ. ಮತ್ತು ಗೋಭಿಹಿ, ಶಾಸ್ತ್ರಗಳಿಂದ ಪರಮಾತ್ಮನ ತಿಳಿಯೋಕ್ಕೆ ಸಾಧ್ಯ. ಆದ್ದರಿಂದಾಗಿನ ಗೋವಿಂದ ಗೋವಿಂದ, ಶಾಸ್ತ್ರನೇ ಗೋವಿಂದ ಆಗಿಬಿಟ್ರೆ ಬೋಧ ಗೋವಿಂದ. ಸದಾರತಯ ಉಪಚಿತ ಉಪರಚಿತ ಯೋಹೋ ಸ್ಥಿರ ಜಂಗಮ ಯೋಹೋ ಪಾಲನಂ ಆತ್ಮನಿ ಉಪಚಿತ ರವಶಕ್ತಿ ಭೀ. ಮೂಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಪಂಚಭೂತಗಳು ಎಂಬ ಒಂಬತ್ತು ಶಕ್ತಿಗಳು ಎಲ್ಲಿವೆ? ಅವನ ಕೈಯಲ್ಲೇ ಇದೆ. ಆದ್ದರಿಂದ ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅಂದರೆ ಇನ್ನೊಬ್ಬನ ಡಿಪೆಂಡ್, ತನ್ನ ಕೈಲೇ ತಾನು ಮಾಡ್ಕೊ. ಪ್ರಾವಿಷನ್ಸ್ ಯಾರೋ ತಂದು ಕೊಟ್ಟರು, ಅಡುಗೆ ಮಾಡಿಕೊಂಡ. ಇವನು ಸ್ವಯಂ ಪಾಕ ಐತೆ ಹೊರತು ವಸ್ತು ತವಂದಲ್ಲ. ದೇವ್ರದ್ದು ಆಗಲ್ಲ, ಎಲ್ಲ ನಿಜವಾದ ಸ್ವಯಂ ಪಾಕ ದೇವ್ರದ್ದೊಂದೇ. ಯಾತಕ್ಕೆ? ಎಲ್ಲ ಅವನ ಕೈಲೇ ಇರೋದು. ಒಂಬತ್ತು ತತ್ವಗಳು ಬೇಕು ಸೃಷ್ಟಿ ಮಾಡಲಿಕ್ಕೆ. ಒಂಬತ್ತು ತತ್ವಗಳು ಯಾರ ಅಧೀನ? ಅವನ ಅಧೀನ. ಆದ್ದರಿಂದ ನಿಜವಾದ ಸ್ವಯಂ ಪಾಕೆ ದೇವರೊಂದೇನೆ. ಸ್ಥಿರ ಜಂಗಮ ಯೋಹೋ ಪಾಲನ ಮೇನ ಸದಾ ತಸ್ಮೈ ಉಪಲಬ್ಧಿ ಮಾತ್ರ ಧಾಮ್ನೇ ಕೇವಲ ಜ್ಞಾನ ಸ್ವರೂಪಾಯ. ಉಪಲಬ್ಧಿ ಅಂದರೆ ಜ್ಞಾನ, ಗಾಮನ ಸ್ವರೂಪ. ಕೇವಲವೋ ನಿರ್ಗುಣಶ್ಚ ಸುರ ಋಷಭಾಯ ದೇವೋತ್ತಮಾಯ. ಸುರ ದೇವ ಋಷಭ ಅಂದರೆ ಶ್ರೇಷ್ಠ, ಸುರ ಶ್ರೇಷ್ಠ, ಧರ್ಮ ಶ್ರೇಷ್ಠ. ದೇವತೆಗಳಲ್ಲೇ ಉತ್ತಮ ಅಂದಮೇಲೆ ಇನ್ನು ನರರಿಗಿಂತ ಉತ್ತಮ ಅಂತ ಹೇಳಬೇಕಾ? ದೇವಋಷಿ, ದೇವಋಷಿ ಪಿತೃಪ ನರಹ ಇತಿ ಮುಕ್ತಾಸ್ತು ಪಂಚದ. ಮೇಲ್ದವ್ರ ಮೇಲೆ ಅಂದುಬಿಟ್ರೆ ಕೆಳಗಿನ ಮೇಲೆ ಅಂತ ಅಂಡರ್ಸ್ಟುಂಡ್ ಅಲ್ಲಿಗೆ. ಪಾಲನಮ್ಯಸ ತಥಾ ತಸ್ಮೆ ಉಪಲಬ್ಧಿ ಮಾತ್ರ ಧಾಮ್ನೇ ಸದಾ ಸನಾತನಾಯ ಸದಾತನಾಯ. ಸದಾ ಇರುವವನು ಅವ್ಯಕ್ತ ಅಕ್ಷರ ಕೂಟಸ್ಥ ಶಬ್ದ ಮಾತ್ರ ಏಕ ವಿಷಯಾಯ ನಮಃ. ಇನ್ನೊಂದು ಅರ್ಥ, ಸನಾತ ಸನಾದ, ನಾದ ಅಂದರೆ ಶಬ್ದ. ಸೊ ಪರಮಾತ್ಮ ಶಾಸ್ತ್ರೈಕ ಗಮ್ಯ ಅಂತ ಹೇಳೋದಕ್ಕೆ ಶಬ್ದ ಮಾತ್ರೈಕ ವಿಷಯಾಯ ನಮಃ. ಅನೇನ ಶ್ಲೋಕದ್ವಯೇನ ಜನ್ಮಾದ್ಯಸ್ಯ ಯತಃ ಇತ್ಯಾದಿಯರರ್ಥೋ ದರ್ಶಿತ ಇತಿ. ಈ ಎರಡು ಶ್ಲೋಕಗಳಲ್ಲಿ ಜನ್ಮಾದ್ಯಸ್ಯತ ಅಂತ ಮೊದಲನೇ ಸ್ತೋತ್ರ ಬಂದಿತ್ತಲ್ಲ ಶ್ಲೋಕ, ಅದರ ಅರ್ಥ ಇದರಲ್ಲೇ ಬಂದೋಯಿತು ಎರಡು ಶ್ಲೋಕದಲ್ಲಿ ಅಂಥೇಳಿ. ಮೊದಲು ಹೇಳಿದ್ದನ್ನು ಕೊನೆಗೆ ಉಪಸಂಹಾರ ಮಾಡಬೇಕಾದ್ರೆ ಅದನ್ನು ಹೇಳೇ ಉಪಸಂಹಾರ ಮಾಡಿದ್ದಾರೆ ಅಂತ ಅರ್ಥ. ಈಗ ತಮ್ಮ ಗ್ರಂಥ ಮುಗಿಸ್ತಾ ಇದ್ದಾರೆ. ಸತ್ಯಂ ಜ್ಞಾನಮನಂತಮಚ್ಯುತಮಜಂ ನಿರ್ದುಃಖ ಸೌಖ್ಯೋದಧಿಂ ನಿರ್ದೋಷಾಮಿತ ವೇದ ವೇದಿತಮಹಂ ವಂದೇ ಮುಕುಂದಂ ಸದಾ ಯದ್ಭಕ್ತ್ಯ ಕಮಲಾಬ್ಜಜೇಶ ಕಮಲಾಬ್ಜಜೇರ ಗಿರಿಶಾನಂತಾದಿ ದೇವಾ ಪದಂ ಸಾಯುಜ್ಯಂ ಪ್ರಸರಂತಿ ಅನೇಕ ವಿಧಯ ಸತ್ಯ ವಿರತ್ಯ ಚತಂ. ಸತ್ಯಂ ಜ್ಞಾನಂ ಅನಂತಂ ಉಪನಿಷತ್ತಿನ ಮಾತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತ್ತರಿಯ ಉಪನಿಷತ್ತಿನಲ್ಲಿ ಬರೋ ಮಾತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದೇ ಸತ್ಯಂ ಪರಂ ಧೀಮಹಿ. ಸತ್ಯಂ ಜ್ಞಾನಂ ಅನಂತಂ ಅಚ್ಯುತಂ ಅಜಂ. ದೇವರ ಕ್ವಾಲಿಫಿಕೇಷನ್ಸ್ ಇವೆಲ್ಲ ಕೂಡ, ದೇವರು ಸತ್ಯ, ದೇವರು ಜ್ಞಾನ, ದೇವರು ಅನಂತ, ದೇವರು ಅಚ್ಯುತ, ಅಜ. ನಿರ್ದುಃಖ ಸೌಖ್ಯೋದಧಿಂ. ಉದಧಿ ಅಂದರೆ ಸಮುದ್ರ. ಪರಿಪೂರ್ಣ ಗುಣಾರ್ಣವಾಯ. ಎಂಥ ಸಮುದ್ರ? ಸೌಖ್ಯೋದಧಿ, ಸುಖ ಸಮುದ್ರ ಪರಮಾತ್ಮ. ಎಂಥ ಸುಖ ಅಂದರೆ ನಿರ್ದುಃಖ ಸೌಖ್ಯ. ನಮ್ಮ ಯಾವ ಪ್ರತಿ ಸುಖದ ಜೊತೆ ನಮಗೆ ಏನು ಸೇರಿಕೊಂಡಿರುತ್ತೆ? ಪ್ರತಿ ಯಾವ್ದಾದ್ರು ತೊಗೊಂಡಿರೋ ದುಃಖ ಅಂಟ್ಕೊಂಡಿರುತ್ತೆ, ಅದು ಬಿಡೋದಿಲ್ಲ. ಒಳ್ಳೆ ಎಲೆ ಸಿಕ್ತು, ಗೊತ್ತಾಯ್ತಾ? ಆಮೇಲೆ ಪರಿಚಯ ಮತ್ತೆ ಕೈ ತೊಳ್ಕೊಬೇಕು, ಆಮೇಲೆ ಎಲ್ಲ ಶುರು. ಆ ಬಡಿಸ್ತಾರೋ ಇಲ್ವೋ ಕೈ ತೊಳ್ಕೊಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಕ್ಯೂ ಇರುತ್ತೆ, ಮತ್ತೆ ಕೈ ತೊಳ್ಕೊಂಡ ಮೇಲೆ ಈಗ ಹೊರಗೆ ಬರಲಿಕ್ಕೆ ಕಷ್ಟ, ಮತ್ತೆ ಡುಮ್ಕೊ ಬರ್ತಿರ್ತಾರೆ, ಮತ್ತೆ ಎಷ್ಟು ಎಂಜಿನ್ ತಪ್ಪಿಸಿಟ್ರೆ ಮತ್ತೆ ಕೈ ತೊಳ್ಕೊಂಡು ಹೋಗ್ಬೇಕು. ಅಷ್ಟೆಲ್ಲ ಮಾಡ್ಕೊಂಬಂದು ಆಮೇಲೆ ರಿಕ್ಷಾ ಹುಡುಕ್ಬೇಕು, ವೆಹಿಕಲ್ ಹುಡುಕಿರ್ತಾರೆ, ಬೋನ್ ವೆಹಿಕಲ್ ಡ್ರೈವರ್ ಹುಡುಕ್ಬೇಕು, ಅವ್ನು ಊಟಕ್ಕೆ ಹೋಗ್ಬಿಟ್ಟಿರ್ತಾರೆ ಎಲ್ಲ. ಬೇರೆ ರಿಕ್ಷಾ ಇಲ್ಲದೆ ಬರೀ ಬೋನ್ ವೆಹಿಕಲ್ ಇಲ್ಲದೆ ಇರೋ ವಾಸಿ ಸಿಕ್ಕ ಜೊತೆಗೊಂಡು ಅವ್ರು ಹಾಗಲ್ಲ, ಅವದೇ ಬರೋ ಕಾಯ್ತಾ ಕೂತಿರ್ಬೇಕು. ಅವ್ನು ಎಲ್ಲೋ ಹೋಗಿರ್ತಾನ ಅವನು, ಅವನು ಅವನು ಬೆಸ್ಟ್ ಅವನು ಬಂದು ಬೆಸ್ಟ್ ಹೋಟ್ಲು ಮಾಡ್ಕೊಂಡಿರ್ತಾರೆ, ಇವ್ರ ಕಾರಲ್ಲಿ ಅಲ್ಲಿಗೆ ಹೋಗ್ತಾನ. ಅರ್ಥ ಆಯ್ತಾ ನಿಮಗೆ? ಅಲ್ಲಿಗೂ ನಿಧಾನ ಬರ್ತಾ ಅವಸರ ಮಾಡ್ಕೊಂಬೋದಿಲ್ಲ, ಯಾಕೆ ನಿಮಗೆ ತೊಂದರೆ ಆಗುತ್ತೆ ಅವಸರ ಮಾಡ್ಕೊಂಡಿರ್ತ ಅವ್ನು ಹೇಳೋದು ಎಲ್ಲ ನಮ್ಮೇಲೆ ಹಾಕಿಬಿಡ್ತಾರೆ. ಆಮೇಲೆ ಇಷ್ಟೆಲ್ಲ ಕೊನೆ ಮನೆ ಸೇರೋ ಹೊತ್ತಿಗೆ ಸುಸ್ತು ಹೊಡೆದು ಅಷ್ಟೊತ್ತಿ ಕಾಫಿ ರೆಡಿ ಆಗಿರುತ್ತಲ್ಲ ಯೋಚನೆ ಶುರು ಮಾಡೋದು. ಹೋಗಿದ್ದ ಅಲ್ಲಿ ಮತ್ತೆ ಒಂದಕ್ಕೊಂದು ಲಿಂಕ್ ಅದು, ಆಮೇಲೆ ತಿಂಡಿ, ಮತ್ತೆ ಸಾಯಂಕಾಲದ ವ್ಯವಸ್ಥೆ, ನಾಳೆ ವ್ಯವಸ್ಥೆ, ತಲೆ ಕೆಟ್ಟ ಹೋಗಿಬಿಡುತ್ತೆ ಅವನಿಗೆ. ಆದ್ದರಿಂದ ಬರೀ ಸುಖ ಅಂತಿಲ್ಲ, ಭಾರಿ ಏನಾರು ಕೊಟ್ಟರೆ ಹೇಗೆ ಒಯ್ಯೋದು ಶುರುವಾಯ್ತು ಅಲ್ಲಿಂದ. ಆ ಬ್ರಾಹ್ಮಣಿ ಬಿಸಾಕಿ ಹೋದಲ್ಲ, ಬಂಗಾರನ ಬಿಸಾಕಿ ಹೋಗಿಬಿಟ್ರು ಅವರು ಮರುತರಾಜ ಕೊಟ್ಟಾಗ, ಅದೊಂದು ಲೋಡಾಯಿತು. ಜೊತೆಗೆ ಅನುಗಾಲವೂ ಚಿಂತೆ ಜೀವಕ್ಕೆ, ಅದನ್ನೇ ದಾಸು ಫಸ್ಟ್ ಕ್ಲಾಸ್ ಆಗಣ ಮಾಡಿದ. ಅನುಗಾಲವೂ ಚಿಂತೆ ಜೀವಕ್ಕೆ, ಥ್ರೋ ಔಟ್ ಅಂತ ಅರ್ಥ. ಥ್ರೋ ಔಟ್ ಚಿಂತೆಯಲ್ಲಿ ನಾವು ಬದುಕ್ತೇವೆ. ಆದ್ದರಿಂದ ಎಲ್ಲ ಸುಖದ ಹಿಂದೆ ಏನಿದೆ? ಎಲ್ಲ ಸುಖದ ಹಿಂದೆ ದುಃಖ ಇದೆ. ಎಲ್ಲ ದುಃಖದಿಂದ ಸ್ವಲ್ಪ ಸುಖ ಇದೆ, ಎಲ್ಲ ದುಃಖದ ಹಿಂದೆ ಚೂರು ಸುಖ ಇರುತ್ತೆ. ಪೂರ್ತಿ ಸುಖ ಇರುತ್ತೆ ಅಂತ ಯಾಕೆ ಉಪ ಕೇಳಿ ನೋಡೋಣಂತೆ. ಸಿಂಪಲ್ ಆನ್ಸರ್, ದುಃಖದಿಂದ ಸುಖ ಇರಲೇಬೇಕು, ಇಲ್ಲದವ್ರು ಏನಾಗ್ತಿತ್ತು? ಸತ್ತೋಗ್ತಿದ್ದ ಅವನು, ಸತ್ತು ಬದುಕ್ತಾ ಇರಲಿಲ್ಲ, ಗೊತ್ತಾಯ್ತಿಲ್ಲ ಅವ್ರು ಸಾವು ಬರ್ತಿತ್ತು. ಆದ್ದರಿಂದ ಸ್ವಲ್ಪ ಏನು ಅಂಟಿಕೊಂಡಿದೆ ಅಲ್ಲಿ ಸ್ವಲ್ಪ, ಯಾಕಂದ್ರೆ ಇಷ್ಟೆಲ್ಲ ಯಾಕಂದ್ರೆ ಅಯ್ಯೋ ಇದೆಯಲ್ಲರಿ, ಮತ್ತು ನಿರ್ವಾಹ ಇಲ್ಲ ಬರಬೇಕಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಬೈಕೊಂಡು ಯಾಕೆ ಬರ್ತೀರಿ ಊಟಕ್ಕೆ ಅಂದರೆ, ಮನೆಗೇನೂ ಇಲ್ಲಲ್ಲ, ಇಲ್ಲ ಅಷ್ಟಾಗುತ್ತೆ ಕೊನೆ ಪಕ್ಷ ಅಂತ. ಅರ್ಥ ಆಯ್ತಾ? ಈಗ ಆ ಕಾರಣ ಕೊಡ್ತಾರೆ, ಅಲ್ಲಿಗೆ ಹೋಗಿತ್ತು, ಮತ್ತೇನಿಲ್ಲ. ತುಂಬ ಜನ ಹೇಳೋದು, ಆಫೀಸರ್ ಸಿಕ್ಕಾಬಟ್ಟಿ ಬೈತಾರೆ, ಕೆಲಸ ಮಾಡ್ತೀನಲ್ಲ ಅಂತವನು ಬಾಯಿ ಬಂದ ಬೈತಾನೆ, ಹಾಗೆ ಸಿಕ್ಕಾಬಟ್ಟಿ ಬೈತಾರೆ. ಕೆಲಸ ಬಿಟ್ಬಿಡಿ ಅಂದರೆ ಮಣ್ಣು ತಿನ್ನಬೇಕು ಆಮೇಲೆ ಅಂತ ಕೇಳುತ್ತೆ. ಅಂದರೆ ಅಥವಾ ಸುಖದಿಂದ ದುಃಖದಿಂದ ಏನಿದೆ ಅಲ್ಲಿ? ಇಷ್ಟೆಲ್ಲ ಬೈದು ಸಂಬಳ ಕೊಡ್ತಾರೆ ಸರಿ ಸರಿಯಾಗಿ, ಯಾಕೆ ಮಾಡಿ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ದುಃಖದ, ಆದರೆ ಸಜ್ಜನರಿಗೆ ಭಾರಿ ಸುಖದ ಹಿಂದೆ ಸ್ವಲ್ಪ ದುಃಖ ಇರುತ್ತೆ, ಇವರಿಗೆ ಭಾರಿ ದುಃಖದ ಹಿಂದೆ ಸ್ವಲ್ಪ ಸುಖ ಇರುತ್ತೆ. ಆದರೆ ಇಬ್ಬರಿಗೂ ಈಕ್ವಲ್ ಅಂತ ತಿಳ್ಕೊಬಾರ್ದು, ಸುಖ ದುಃಖ ಈಕ್ವಲ್ ಅಲ್ಲ. ಆದರೆ ಪೂರ್ತಿ ದುಃಖ ಇಲ್ಲದವರ ಅವಸ್ಥೆ ನಮಗಿಲ್ಲ, ಅದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಅಲ್ಲಿ ಮೋಕ್ಷದಲ್ಲೂ ಕೂಡ ಒಂದು ದುಃಖ ಇದೆ, ಏನದು? ಸ್ವಾತಂತ್ರ್ಯ ಇಲ್ಲ ಇತ್ಯಾದಿ ದುಃಖ. ಆದರೆ ಯಾಕೆ ದುಃಖ ಆಗೋದಿಲ್ಲ ಅಂದರೆ ಅದು ಎಕ್ಸ್ಪೆಕ್ಟೇ ಮಾಡಲ್ಲ ಅವನು. ಯಾವಾಗ ದುಃಖ ಆಗುತ್ತದು? ಸ್ವಾತಂತ್ರ್ಯ ಬೇಕು ಸಿಗಲಿಲ್ಲ ಅಂದರೆ ದುಃಖ ಆಗುತ್ತೆ. ಬಟ್ ಜೀವನ ಸ್ವರೂಪ ಗೊತ್ತಾಗ್ಬಿಟ್ಟಿದೆ. ಈಗ ಅವನೇನು ಮಾಡ್ತಾನೆ? ಈಗ ಏನು ಮಾಡ್ತಾನೆ? ಯೋಚನೆ, ಸದ್ಯ ನನಗೆ ಇಲ್ಲ, ನನಗೆ ಬೇಕಿಲ್ಲ, ದುಃಖ ಆಗೋದಿಲ್ಲ ಅವನಿಗೆ, ಬೇಕಾಗಿ ಸಿಗೋದು ದುಃಖ ಆಗುತ್ತೆ. ಅರ್ಥ ಆಯ್ತಾ? ಈಗ ಸರಿಯಾಗಿ ಯೋಚನೆ ಮಾಡಿದರೆ ದುಃಖ ಆಗ ಅವ್ರು ಏನೇ ತರಗೊತ್ತಾ, ಅವ್ರು ಲಾಜಿಕ್ ಇಟ್ಕೊಂಡಿದ್ದಾರೆ. ಎಲ್ಲರೂ ದೇವರಾಗದೆ ಹೋಗಿಬಿಟ್ರೆ ದುಃಖ ಉಳಿಯುತ್ತೆ ಒಂಚೂರು ನಮಗೆ, ನಾನು ದೇವರಾಗಲಿಲ್ಲ ಅಂತ ಹೇಳಿಬಿಟ್ಟೆ, ಐಕ್ಯ ಹೊಂದ್ಬಿಟ್ಟೆ, ಸಮಸ್ಯೆನೇ ಇಲ್ವಲ್ಲ. ಇದು ಅವ್ರ ವಾದ, ಇವ್ರ ವಾದ ಏನು? ಸ್ವಲ್ಪ ನಮಗೆ ದೇವರಾನಂದ ಕಡಿಮೆ ಆನಂದ ಆಗಿಬಿಟ್ರೆ ನಮಗೇನಾಗುತ್ತಾಗ ಒಂಥರ ಅಪೂರ್ಣತಾ ಅನುಭವ ಬರುತ್ತೆ, ಮುಕ್ತಿ ಆಗೋದಿಲ್ಲ. ಅದಕ್ಕೆ ಸಾಮ್ಯ ಬಂದುಬಿಟ್ರೆ ಮುಕ್ತಿ, ಅವ್ರ ವಾದ ಇದೆ. ಅದಕ್ಕೆ ದಡ್ಡ, ಅದು ಬರೋದು ಯಾವಾಗ ಗೊತ್ತಾ? ನಿಮಗೆ ಅದು ಬೇಕಿದ್ದರೆ ಮಾತ್ರ ಸಮಸ್ಯೆ ಬರೋದು. ಇವತ್ತು ಉದಾಹರಣೆಗೆ, ಎಷ್ಟು ನಮ್ಮಲ್ಲೇ ಎಲ್ಲ ಕಡೆ ಬೇಡ ಅಂದರೆ ಒಂದು ಕಡೆ ಅಂತೀವಿ ನಾವೀಗ. ದುಡ್ಡು ಕಾಸು ಕೊಟ್ಟಾಗ ಎಷ್ಟಿದ್ರು ವಿ ಕ್ಯಾನ್ ಮ್ಯಾನೇಜ್, ಬಡಿಸ್ತಾ ಮಾತ್ರ ಇನ್ನು ಹಾಕಬೇಡಿ, ತಿನ್ನಲಕ್ಕಾಗೋದಿಲ್ಲ. ಅಲ್ಲಿ ಎಷ್ಟಿದೆ ಬೇರೆ ಸಾಧ್ಯನೇ, ಅಡ್ಡ ಬಲ್ಲಿಬಿಡ್ತಾರೆ, ತಿನ್ನಲಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗಾಗಲೂ ವಾತೆ ವಾಂತಿ ಆಗಿಬಿಡುತ್ತೆ. ಅವನೇನಂತಾನವನು? ಇನ್ನೊಬ್ಬರು ಆ ಲೆವೆಲ್ ಕಂಪೇರ್ ಎಲ್ಲ ಬಿಟ್ಬಿಡ್ತಾನೆ. ಈಗ ಏನು ಮಾಡ್ತಾನೆ ಅವನು ಅಂದರೆ, ನನಗೆ ಬೇಕಿಲ್ಲ, ನನಗೆ ಬೇಕೇ ಇಲ್ಲ, ನನಗೆ ಹಾಕಿ ಕೇಳಿದೆ, ದುಃಖ ಆಗೋದಿಲ್ಲ ಅವನಿಗೆ. ಇವರಿಗೆ ಅದು ಗೊತ್ತಿಲ್ಲ, ಯೋಗ್ಯತಾ ಜ್ಞಾನ ಬಂದಾಗ ದುಃಖ ಆಗೋದಿಲ್ಲ. ಮುಕ್ತಿ ಶಬ್ದಕ್ಕೆ ಅದೇ ಅರ್ಥ ಅಲ್ಲ. ಸ್ವಲ್ಪ ಅನಿಸ್ಬೇಕಲ್ಲ ಅಂದರೆ ಅನಿಸೋದು ದೋಷ, ಯಾವುದಕ್ಕೆ ಅರ್ಹತೆ ಇಲ್ಲ ಅದು ಬೇಕು ಅನಿಸೋದು ದೋಷ. ಮುಕ್ತಿಯಲ್ಲಿ ಏನಿಲ್ಲ, ದೋಷ ಇಲ್ಲ, ಅನಿಸೋದೇ ಇಲ್ಲ. ಇದನ್ನ ಅರ್ಥ ಈ ವೃತ್ತಗಳು ಬರಲಿಲ್ಲ. ಆದ್ದರಿಂದ ಐಕ್ಯನ ಸಾಮ್ಯನ ಹೇಳಿ ಹಾಳು ಮಾಡಿಬಿಟ್ರು. ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರಿಗೆ ಹೋಗ್ತಿತ್ತು, ಅವ್ರು ತಮ್ಮದೇ ಉತ್ತರ ಹುಡುಕಿಬಿಟ್ಟು ಕಲ್ಪನೆ ಮಾಡಿ ತಪ್ಪಾಯಿತು. ಕುಯುಕ್ತಿ ಹಾಗೆಲ್ಲ ಹೇಳಬಾರ್ದು. ಬಾಧೆಯಲ್ಲಿ ನಾಳೆ ಕಂಟಿನ್ಯೂ ಮಾಡಿ. ಓಂ ಸರ್ವೇಂದ್ರಿಯ ಪ್ರೇರಕೆ. ಪರಿಸ್ಥಿತಿ ಮುಗಿದಿರ್ತಾರೆ, ವಿಷಭಗೀತೆ ಬರೋದು ಯಾವಾಗ ಸಾರ್ ಬರುತ್ತಾರೆ, ಹುಡಿ ಎಲ್ಲ ಮುಗಿಬೇಕೀಗ, ಅದೇ ಮುಗಿತಿಲ್ಲ. ಸರ್ವೇಂದ್ರಿಯ ಇಲ್ಲಿ ಕನ್ಫರ್ಮ್ ಮಾಡಿ ಬರ್ತಾರೆ 28. ಅದೇ ಈಗ 28 ಕನ್ಫರ್ಮ್ ಮಾಡಿ, 28 ಕನ್ಫರ್ಮ್. ಆದ್ದರಿಂದ ಅದನ್ನು ಇದು ಮಾಡ್ಕೋ, ನೀವು ಏರ್ಪಾಟ್ ಮಾಡ್ಕೋಬೋದು. ಹಾಂ, 28 ಅಂತ ಸಾವಳು ಬರೋದು ಮೇನ್ ಕಾರ್ಯ ಅವತ್ತೇನೆ. ನೀವು ಎಷ್ಟು ಜನ ನಿಮ್ಮ ರಿಸರ್ವೇಷನ್ ತಿಳ್ಕೊಬೇಕಲ್ಲ ನಿಮಗೀಗ, ಅದು ನೋಡ್ಕೊಂಡು ಹೇಳಿದರೆ ಅಡ್ಜಸ್ಟ್.